ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800833221 ಈ ಸಂಖ್ಯೆಗೆ ಸಂಪರ್ಕಿಸಿ, ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು, ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀನು ಎಲ್ಲಿದ್ದೀಯ? ಸತ್ಯವೇದದಲ್ಲಿ ದೇವರು ಮೊಟ್ಟಮೊದಲನೇದಾಗಿ ಕೇಳಿದ ಪ್ರಶ್ನೆ ಏನೆಂದರೆ, ಸತ್ಯವೇದದಲ್ಲಿ ದೇವರು ಮಾನವನಿಗೆ ಮೊಟ್ಟಮೊದಲು ಕೇಳಿದ ಪ್ರಶ್ನೆ, ಆದಿಕಾಂಡ ಪುಸ್ತಕ 3:9, ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಿದನು ಎಂಬುದಾಗಿ ತಿಳಿಸುತ್ತದೆ. ದೇವರು ಮಾನವನಿಗೆ ಮೊಟ್ಟಮೊದಲನೇದಾಗಿ ಕೇಳಿದ ಪ್ರಶ್ನೆ ಏನೆಂದರೆ, ನೀನು ಎಲ್ಲಿದ್ದೀಯಾ ಎಂಬುದಾಗಿ. ಯಾಕೆ ದೇವರು ಆದಾಮನಿಗೆ ಈ ಪ್ರಶ್ನೆಯನ್ನು ಕೇಳಿದರು? ಯಾಕೆ ದೇವರು ಆದಾಮನಿಗೆ ಈ ಪ್ರಶ್ನೆಯನ್ನು ಕೇಳಿದರು ಎನ್ನುವುದನ್ನು ನೋಡುವುದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಮಯಕ್ಕೋಸ್ಕರ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನೀನು ನಮ್ಮ ಸಂಗಡ ಇರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ಕೇಳುಗರ ಹೃದಯದಲ್ಲಿ ಸ್ವಾಮಿ ನೀನು ಮಾತನಾಡು ಎಂಬುದಾಗಿ ನಿನ್ನ ಕರೆಗೆ ಒಪ್ಪಿಸ್ತೇವೆ. ಅವರ ಹೃದಯದಲ್ಲಿ ನೀನು ಬದಲಾವಣೆಯನ್ನು ತಂದು ನಿನ್ನ ಮಹಿಮೆಗೋಸ್ಕರ ಜೀವಿಸುವಾಗೆ ಸಹಾಯ ಮಾಡು. ಇದನ್ನು ಕೇಳುವಂತಹ ಪ್ರತಿಯೊಬ್ಬ ನಿನ್ನ ಮಗಳನ್ನು ಮಗನನ್ನು ಹೃದಯದಲ್ಲಿ ನೀನು ಮಾತನಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಡೆದ ಘಟನೆ. ಅನೇಕ ಸಂದರ್ಭದಲ್ಲಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆಯನ್ನು, ಅದು ಆದಾಮ ಹಾವಳಿಗೆ ನಡೆದ ಸಂಗತಿ, ಅದು ನಮಗೂ ಅವಧಿಗೂ ಸಂಬಂಧವಿಲ್ಲ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುವವರಾಗಿದ್ದೇವೆ. ಆದರೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಡೆದಂತಹ ಒಂದು ಘಟನೆ, ಆ ಸಂಗತಿ ಈಗಿನ ಕಾಲ ನಮ್ಮ ಕಾಲಘಟ್ಟದ ಜನರಿಗೂ ಸಹ ಹೊಂದಾಣಿಕೆಯಾಗುತ್ತದೆ, ನಮಗೂ ಸಹ ಹೊಂದಾಣಿಕೆಯಾಗುತ್ತದೆ. ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ಈ ಘಟನೆ ನಡೆಯುತ್ತದೆ ಎಂಬುದನ್ನು ನಾವು ಮರೆತು ಹೋಗಿದ್ದೇವೆ. ಆದರೆ ಅವರಿಗೆ ಏನು ಸಂಭವಿಸಿತೋ ಅದು ನಮಗೆ ಉದಾಹರಣೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರು ಆದಾಮ ಹಾವಳನ್ನು ಸೃಷ್ಟಿ ಮಾಡಿ ಅವರನ್ನು ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಮತ್ತು ಅದನ್ನು ನೋಡಿಕೊಳ್ಳುವುದಕ್ಕೂ ಹಿಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಅದಲ್ಲದೆ ಅವರಿಗೆ ಒಂದು ಪರೀಕ್ಷೆಯನ್ನು ಸಹ ದೇವರು ಇಟ್ಟಿದ್ದನು. ಆ ಪರೀಕ್ಷೆ ಏನೆಂದರೆ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15 ಮತ್ತು 17ನೇ ವಚನವನ್ನು ಓದುವುದಾದರೆ ದೇವರು ಹೀಗೆ ತಿಳಿಸುವವರಾಗಿದ್ದಾರೆ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಹಿಟ್ಟನು. ಅದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನಿನ್ನ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ತಿಳಿಸುತ್ತದೆ. ಈ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಈ ವಾಕ್ಯ ದೇವರು ಏನು ಹೇಳುವವನಾಗಿದ್ದಾನೆ ಎಂದರೆ, ನೀವು ಏದೇನ್ ತೋಟದಲ್ಲಿರುವ ಎಲ್ಲ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ, ಅದರಲ್ಲೂ ಒಳ್ಳೆಯದರ ಕೆಟ್ಟದರ ಹರಿವನ್ನು ಉಂಟು ಮಾಡುವ ಆ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂದು ಆಜ್ಞಾಪಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರು ಆದಾಮ ಹಾವಳಿಗೆ ಈ ಹಣ್ಣನ್ನು ತಿಂದ ದಿನವೇ ನೀವು ಸತ್ತು ಹೋಗುವಿರಿ ಎಂಬುದಾಗಿ ವಿಧಿಸಿದನು ಎಂಬುದಾಗಿ ಹೇಳುವಾಗ ಆಜ್ಞೆಯನ್ನು ಅವರಿಗೆ ನೀಡುವವನಾಗಿದ್ದಾನೆ. ದೇವರು ಪ್ರತಿಯೊಂದನ್ನು ಉಂಟು ಮಾಡಿದನು, ಎಲ್ಲವನ್ನ ಸಮಸ್ತವಾಗಿ ಪರಿಪೂರ್ಣವಾಗಿ ಉಂಟು ಮಾಡಿ ಇದು ಒಳ್ಳೆಯದು ಎಂಬುದಾಗಿ ಹೇಳಿದನು. ಆತನ ದೃಷ್ಟಿಗೆ ಆತನು ಸೃಷ್ಟಿ ಮಾಡಿದ ಎಲ್ಲವೂ ಸಹ ಒಳ್ಳೆಯದಾಗಿಯೇ ಇತ್ತು. ಆದರೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯಕ್ಕೆ ಬರಬೇಕಾದರೆ ಅಲ್ಲಿ ಪಾಪ ಬರುವುದನ್ನು ನಾವು ನೋಡುವಂತೆಯವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1-5 ತನಕ ನಾವು ನೋಡುವುದಾದರೆ ಅಲ್ಲಿ ಸೈತಾನನು ಅವಳನ್ನು ಶೋಧಿಸುವವನಾಗಿದ್ದಾನೆ, ಅವಳನ್ನು ಶೋಧನೆಗೆ ಒಳಪಡಿಸುವವನಾಗಿದ್ದಾನೆ, ಅವಳನ್ನು ಮತ್ತು ಆದಾಮನನ್ನು ಸಹ ಅವನು ವಂಚಿಸುವವನಾಗಿದ್ದಾನೆ ಎಂಬುದನ್ನು 3ನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಯಾವ ರೀತಿ ಅವನು ಆದಾಮ ಅವಳನ್ನು ವಂಚಿಸುವವನಾಗಿದ್ದಾನೆ, ಯಾವ ರೀತಿಯಲ್ಲಿ ಅವಳನ್ನು ಮೋಸಗೊಳಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವವನಾಗಿದ್ದಾನೆ. ಅವಳು ಬಂದಾಗ ಒಂದು ಶೋಧನೆ, ಅವಳಿಗೆ ಬಂದ ಒಂದು ಶೋಧನೆ, ಅದು ಗೊಂದಲಮಯವಾದಂತಹ ಒಂದು ಶೋಧನೆ ಆಗಿತ್ತು. ಕೇಳುಗರೆ, ಅವನು ದೇವರ ವಾಕ್ಯದಿಂದಲೇ ಅವರನ್ನು ಮೋಸಗೊಳಿಸಿದನು, ವಂಚನೆಗೆ ಒಳಪಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1-5 ನಾವು ನೋಡುವಾಗ ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿ ಉಳ್ಳದಾಗಿತ್ತು ಎಂಬುದಾಗಿ ತಿಳಿಸುತ್ತದೆ. ಹೌದು, ಸೈತಾನನು ದೇವರು ಉಂಟು ಮಾಡಿದ ಎಲ್ಲ ಲೋಕಗಳಿಗೂ ಸತ್ಯವೇದ ತಿಳಿಸುವಂತದೆ, ಇನ್ನೂ ಅನೇಕ ಲೋಕಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ. ಆದ್ದರಿಂದ ಸೈತಾನನು ಎಲ್ಲ ಲೋಕಗಳಿಗೂ ಹೋಗಿ ಅಲ್ಲಿರತಕ್ಕಂಥ ಮನುಷ್ಯರನ್ನು ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವವನಾಗಿದ್ದಾನೆ. ಆದರೆ ಆ ಲೋಕಗಳು ಯಾವುದೂ ಸಹ, ಯಾರೂ ಸಹ ಸೈತಾನನ ಶೋಧನೆಗೆ ಒಳಗಾಗಲಿಲ್ಲ, ಸೈತಾನನಿಗೆ ಸ್ವಲ್ಪವೂ ಕೂಡ ಜಾಗವನ್ನು ನೀಡಲಿಲ್ಲ. ಆದರೆ ಸೈತಾನನು ಕೋಪಗೊಂಡು ದೇವರು ಆಗಷ್ಟೇ ಸೃಷ್ಟಿ ಮಾಡಿದಂತಹ, ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಲೋಕಕ್ಕೆ, ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಆದಾಮ ಹೇವಳ ಬಳಿಗೆ ವಂಚಿಸುವಾಗಿ ಬರುವವನಾಗಿದ್ದಾನೆ. ಯಾಕೆಂದರೆ ಬೇರೆ ಯಾವ ಲೋಕದಲ್ಲಿಯೂ ಸಹ ಸೈತಾನನ ಶೋಧನೆಗೆ ಅವರು ಬಿದ್ದು ಹೋಗಲಿಲ್ಲ, ಅವರು ಸೈತಾನನ ಮೋಸಕ್ಕೆ ಒಳಗಾಗಲಿಲ್ಲ. ಆ ನಿಮಿತ್ತವಾಗಿ ಅವನು ಈ ಲೋಕಕ್ಕೆ ಬಂದು ಆದಾಮ ಹಾವಳನ್ನು ವಂಚಿಸುವವನಾಗಿದ್ದಾನೆ. ಸೈತಾನನು ನೇರವಾಗಿ ಬಂದಿದ್ದರೆ, ದೇವರು ಹೇಗೆ ಸೃಷ್ಟಿ ಮಾಡಿದರೋ ಅದೇ ರೀತಿಯಾಗಿ ಬಂದಿದ್ದರೆ ಆದಾಮ ಹಾವಳು ಸುಲಭವಾಗಿ ಅವನ ವಂಚಿಗೆ ಒಳಗಾಗುತ್ತಿರಲಿಲ್ಲ. ಆದರೆ ಅವನು ಯಾವ ರೀತಿಯಲ್ಲಿ ಬಂದನು ಎಂದರೆ ಅವನು ತನ್ನ ರೂಪವನ್ನು ಬದಲಾಯಿಸಿಕೊಂಡು ಬಂದನು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಬೇರೆ ಒಂದು ಪ್ರಾಣಿಯನ್ನು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ಬಂದು ಆದಾಮ ಹವ್ವಳನ್ನು ಅವನು ವಂಚಿಸುವವನಾಗಿದ್ದಾನೆ. ಸೈತಾನು ಸರ್ಪದ ದೇಹದಲ್ಲಿ ಒಕ್ಕುವುದರ ಮೂಲಕವಾಗಿ ಅವನು ಆದಾಮ ಹವ್ವಳನ್ನು ವಂಚಿಸುವವನಾಗಿದ್ದಾನೆ. ಸರ್ಪದ ದೇಹಕ್ಕೆ ಒಕ್ಕುವುದಕ್ಕೂ ಮೊದಲು, ಆದಾಮ ಹವ್ವಳನ್ನು ವಂಚಿಸುವುದಕ್ಕೂ ಮೊದಲು ಸೈತಾನನು ಎಲ್ಲ ಪ್ರಾಣಿಗಳ ಬಳಿಗೆ ಹೋಗಿ ಆ ಪ್ರಾಣಿಗಳ ಒಳಕ್ಕೆ ಹೋಗಿ ಒಕ್ಕಲು ಅವನು ಪ್ರಯತ್ನ ಮಾಡಿದನು. ಆದರೆ ದೇವರು ಸೃಷ್ಟಿಸಿದ ಯಾವ ಪ್ರಾಣಿಯೂ ಸಹ ಸೈತಾನನ ಸೋದನೆಗೆ ಒಳಗಾಗಲಿಲ್ಲ, ಯಾವ ಪ್ರಾಣಿಯೂ ಸಹ ಅವನ ಒಕ್ಕುವಿಕೆಗೆ ಒಳವಿಕೆಗೆ ಬಿದ್ದು ಹೋಗಲಿಲ್ಲ. ಆದರೆ ಸತ್ಯವೇದ ತಿಳಿಸುವಂತದಾಗಿದೆ, ಸರ್ಪವು ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿ ಉಳ್ಳದಾಗಿತ್ತು. ಆ ಕುಯುಕ್ತಿ ಉಳ್ಳ ಸರ್ಪದ ಬಳಿಗೆ ಹೋಗಿ ಸೈತಾನ ಸರ್ಪವನ್ನು ಒಂದು ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ಆದಾಮ ಹವಳನ್ನು ವಂಚಿಸುವವನಾಗಿದ್ದಾನೆ. ಅದನ್ನು ನಾವು ಆದಿಕಾಂಡ ಪುಸ್ತಕ 3:1-5 ವಚನಗಳಲ್ಲಿ ನಾವು ಓದಬಹುದಾಗಿದೆ. ಸೈತಾನನು ಸರ್ಪದ ಮೂಲಕವಾಗಿ ಹವಳಿಗೆ ಹೀಗೆ ಕೇಳುವಂತೆವನಾಗಿದ್ದಾನೆ, ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರೇ ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಅದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿ ಅವನು ಇವರಿಗೆ ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ಸೈತಾನ ಅವಳಿಗೆ ಒಂದು ಗೊಂದಲಮಯವಾದಂತಹ ಒಂದು ಮೋಸಗೊಳಿಸುವಂತಹ ತಂತ್ರದಿಂದ ಕುತಂತ್ರದಿಂದ ಅವನು ಈ ವಾಕ್ಯಗಳನ್ನು ಅವಳಿಗೆ ಹೇಳುವಂತೆವನಾಗಿದ್ದಾನೆ. ದೇವರ ವಾಕ್ಯದಿಂದಲೇ ಅವಳನ್ನು ವಂಚಿಸುವವನಾಗಿದ್ದಾನೆ. ನಮಗೂ ಸಹ ಸೈತಾನ ಬೇರೆ ಯಾವುದರಿಂದಲೂ ಸಹ ಮೋಸಗೊಳಿಸುವುದಿಲ್ಲ, ಬೇರೆ ಯಾವ ವಿಚಾರಗಳಿಂದಲೂ ನಮ್ಮನ್ನು ಮೋಸಗೊಳಿಸುವುದಿಲ್ಲ, ದೇವರ ವಾಕ್ಯದಿಂದಲೇ ನಮ್ಮನ್ನು ಮೋಸಗೊಳಿಸುವಂಥವನಾಗಿದ್ದಾನೆ. ಹೇಗೆ ಅವಳಿಗೆ ದೇವರ ವಾಕ್ಯದಿಂದಲೇ ಮೋಸಗೊಳಿಸಿದನು, ವಂಚನೆಗೆ ಒಳಪಡಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ಸೈತಾನ ದೇವರ ವಾಕ್ಯದಿಂದಲೇ ನಮ್ಮನ್ನು ಸಹ ವಂಚನೆಗೊಳಿಸತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ನಾನು ಹೇಳಿದೆ ನಿಮಗೆ, ಆದಾಮ ಅವಳಿಗೆ ನಡೆದಂತಹ ಘಟನೆ ಅದು ಕೇವಲ ಅವರಿಗೆ ಮಾತ್ರವಲ್ಲ, ಕೊನೆಯ ಕಾಲದಲ್ಲಿ ಜೀವಿಸತಕ್ಕಂತಹ ನಮಗೂ ಸಹ ಸೈತಾನ ಹೇಗೆ ದೇವರ ವಾಕ್ಯದಿಂದಲೇ ಅವರನ್ನು ವಂಚನೆಗೆ ಒಳಪಡಿಸಿದನು, ಮೋಸಕ್ಕೆ ಒಳಪಡಿಸಿದನು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿ ನಮ್ಮನ್ನು ಸಹ ದೇವರ ವಾಕ್ಯದಿಂದಲೇ ವಂಚಿಸುವವನಾಗಿದ್ದಾನೆ ಎಂಬುದನ್ನು ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ದೇವರು ಆ ಮರದ ಹಣ್ಣನ್ನು ತಿಂದ ದಿನವೇ ನೀವು ಸಾಯುವಿರಿ ಎಂದು ಹೇಳಿದನು, ಆದರೆ ದೇವರು ಆ ಮರದ ಹಣ್ಣನ್ನು ಮುಟ್ಟಿದರೆ ಸಾಯುವಿರಿ ಎಂದೂ ಹೇಳಲಿಲ್ಲ. ಆದರೆ ಅವಳು ಸೈತಾನ ಜೊತೆ ಮಾತನಾಡುವಾಗ ಅದನ್ನು ಮುಟ್ಟಿದರೂ ತಿಂದರೂ ಸಾಯುವಿರಿ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಅವಳು ಅಧಿಕವಾಗಿ ದೇವರ ವಾಕ್ಯಕ್ಕೆ ಮತ್ತಷ್ಟು ವಿಚಾರಗಳನ್ನು ಸೇರಿಸಿ ಸೈತಾನನ ಜೊತೆ ಮಾತನಾಡುವುದನ್ನು ನಾವು ಈ ವಾಕ್ಯದಲ್ಲಿ ಗಮನಿಸುವಂತೆವರಾಗಿದ್ದೇವೆ. ದೇವರ ಮಾತಿಗೆ ವಿರುದ್ಧವಾಗಿ ಸೈತಾನ ಹೇಳುವವನಾಗಿದ್ದೇನೆ, ನೀವು ಆ ಮರದ ಹಣ್ಣನ್ನು ತಿಂದರೆ ಸಾಯುವುದಿಲ್ಲ, ದೇವರಂತೆ ಆಗುವಿರಿ, ಆದ್ದರಿಂದಲೇ ದೇವರು ನಿಮಗೆ ಆ ಮರದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದ್ದಾನೆ ಎಂದು ಅವಳಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡುವವನಾಗಿದ್ದಾನೆ. ಅವಳಲ್ಲಿ ಒಂದು ವಂಚನೆಯನ್ನು, ಒಂದು ಕುತಂತ್ರವನ್ನು ಅವಳ ಮನಸ್ಸಿಗೆ ಹಾಕಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುವವನಾಗಿದ್ದಾನೆ. ದೇವರು ಹೇಳುವವರಾಗಿದ್ದಾರೆ, ಆ ಮರದ ಹಣ್ಣು ತಿಂದರೆ ನೀವು ಸಾಯುವಿರಿ ಎಂದು. ಆದರೆ ಸೈತಾನ ಹೇಳುವವನಾಗಿದ್ದಾನೆ, ಆ ಮರದ ಹಣ್ಣನ್ನು ತಿಂದರೆ ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ ಎಂದು ಅವಳಿಗೆ ಒಂದು ರೀತಿಯ ಗೊಂದಲಮಯವಾದಂತನ ನಂಬುವ ರೀತಿಯಲ್ಲಿ ಅವನು ಹೇಳುವಂತವನಾಗಿದ್ದಾನೆ. ಯಾಕೆಂದರೆ ದೇವರು ಆದಾಮ ಅವಳಿಗೆ ಒಂದು ಒಡಂಬಡಿಕೆಯ ರೀತಿಯಲ್ಲಿ ಈ ವಿಚಾರವನ್ನು ಮಾಡಿಕೊಂಡಿದ್ದರು. ಈ ವಿಚಾರವನ್ನು ಆದಾಮ ಅವಳಿಗೆ ದೇವರು ತಿಳಿಸುವಾಗ ಅಲ್ಲಿ ಬೇರೆ ಯಾರೂ ಸಹ ಇರಲಿಲ್ಲ, ದೇವರು, ಆದಾಮ ಮತ್ತು ಅವಳು ಮಾತ್ರ ಇದ್ದರು. ಆದರೆ ಈಗ ದೇವರು ಹೇಳಿದಂಥ ಅದೇ ವಿಚಾರವನ್ನು ಸೈತಾನನು ಹೇಳ್ತಕ್ಕಂಥವನಾಗಿದ್ದಾನೆ ಎಂದರೆ ಅವಳು ನೆನೆಸುವಳಾಗಿದ್ದಾಳೆ, ಇದು ಒಂದು ದೇವರಿರಬಹುದೋ ಎಂಬುದಾಗಿ ಅವಳು ಕುತಂತ್ರಕ್ಕೆ, ಸೈತಾನನ ಮೋಸೆಗೆ ಒಳಗಾಗ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ನನ್ನ ಜೊತೆ ಮಾತನಾಡತಕ್ಕಂಥದ್ದು ಈ ವಿಷಯ ಯಾರಿಗೆ ಗೊತ್ತಿದೆ? ದೇವರಿಗೆ ಮಾತ್ರ. ಹಾಗಾದರೆ ಇದು ದೇವರಿಂದ ಬಂದಿರಬಹುದೋ ಎಂಬುದಾಗಿ ಅವಳು ಸೈತಾನನ ಸುಲಭವಾದಂಥ ಕುತಂತ್ರಕ್ಕೆ ಒಳಗಾಗುವಂತೆಳಾಗಿದ್ದಾಳೆ. ಯಾಕೆಂದರೆ ದೇವರು ಪ್ರತಿನಿತ್ಯವೂ ಏದೆನ್ ತೋಟಕ್ಕೆ ಬಂದು ಆ ಬಿದ್ದು ಹೋಗಿರ್ತಕ್ಕಂಥ ದೂತನ ಬಗ್ಗೆ, ಅವನು ಯಾವಾಗ ಬೇಕಾದರೂ ಬಂದು ನಿಮ್ಮನ್ನು ವಂಚಿಸಬಹುದು, ನೀವು ಜಾಗರೂಕರಾಗಿರಬೇಕು ಎಂಬುದಾಗಿ ಆದಾಮ ಅವಳಿಗೆ ದೇವರು ಎಚ್ಚರಿಕೆಯನ್ನು ನೀಡಿದನು. ಯಾಕೆಂದರೆ ಆ ಬಿದ್ದು ಹೋಗಿರ್ತಕ್ಕಂಥ ದೂತ ಸೈತಾನ ಯಾರನ್ನು ನುಂಗಲಿ ಎಂಬುದಾಗಿ, ವಂಚಿಸಲು ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಅವರಿಗೆ ಎಚ್ಚರಿಕೆಯನ್ನು ನೀಡಿದರು. ಆದರೆ ಸೈತಾನನು ನೇರವಾಗಿ ದೇವರು ಹೇಗೆ ಅವನನ್ನು ಸೃಷ್ಟಿಸಿದರೋ ಆ ರೀತಿಯಾಗಿ ಬಂದಿದ್ದರೆ ಆದಾಮ ಹಾವಳು ಖಂಡಿತ ಅವನ ಮೋಸಕ್ಕೆ ಒಳಗಾಗುತ್ತಿರಲಿಲ್ಲ. ಸೈತಾನನೇ ಇಲ್ಲಿಂದ ತೊಲಗು, ದೇವರು ನಮಗೆ ಹೇಳಿದ್ದಾನೆ ಎಂಬುದಾಗಿ ಅವರು ಹೇಳುತ್ತಿದ್ದರು. ಆದರೆ ಸೈತಾನ ಸರ್ಪವನ್ನು ಒಂದು ಮಾಧ್ಯಮವಾಗಿ ಮಾಡಿಕೊಂಡು ಬಂದ ಕಾರಣದಿಂದ ಅವಳಿಗೆ ತಿಳಿಯದೆ ಗೊಂದಲಕ್ಕೆ ಒಳಗಾಗಿ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಪಾಪಕ್ಕೆ ಒಳಗಾಗುವಂತೆವಳಾಗಿದ್ದಾಳೆ. ದೇವರು ತಿನ್ನಬಾರದು ಹೇಳಿದಂತಹ ಹಣ್ಣನ್ನು ಅವಳು ತಿನ್ನುವವಳಾಗಿದ್ದಾಳೆ. ಅದನ್ನು ತನ್ನ ಗಂಡನಿಗೂ ಸಹ ಆದಾಮನಿಗೂ ಸಹ ನೀಡುವವಳಾಗಿದ್ದಾಳೆ. ಅನೇಕ ಸಂದರ್ಭದಲ್ಲಿ ನಾವು ಸಹ ಇದೇ ರೀತಿಯಾದ ಗೊಂದಲಕ್ಕೆ ಒಳಗಾಗುವವರಾಗಿದ್ದೇವೆ. ದೇವರು ಹೇಳಿದ ರೀತಿಯಲ್ಲಿ ನಾವು ಮಾಡದೆ ಈ ಲೋಕದ ಜನರು, ಈ ಲೋಕದ ಬುದ್ಧಿವಂತರು ಹೇಳುವ, ಮೇಧಾವಿಗಳು ಹೇಳುವಂತಹ ವಿಚಾರವನ್ನು ಕೇಳಿ ನಾವು ಗೊಂದಲಕ್ಕೆ ಒಳಗಾಗುವಂತೆವರಾಗಿದ್ದೇವೆ. ಸತ್ಯವೇದದಲ್ಲಿ ಹೇಳಿರತಕ್ಕಂಥ ದೇವರ ಚಿತ್ತವನ್ನು ಅರಿಯದೆ ಈ ಲೋಕದಲ್ಲಿ ತಿಳಿಸುವಂತಹ ಅನೇಕ ಮೇಧಾವಿಗಳು, ಅನೇಕ ಓದುವಂತಹ ವಿದ್ಯಾವಂತರು ಹೇಳುವಂತಹ ಮಾತಿಗೆ ಮರುಳಾಗಿ ನಾವು ದೇವರ ಚಿತ್ತದಿಂದ ದೂರ ಹೋಗುವಂತೆವರಾಗಿದ್ದೇವೆ. ದೇವರು ಮಾಡಬಾರದು ಎಂಬುದಾಗಿ ಹೇಳಿದಂತಹ ವಿಚಾರವನ್ನೇ ನಾವು ಮಾಡುವವರಾಗಿದ್ದೇವೆ. ಆದರೆ ಸೈತಾನನು ಅದನ್ನು ಮಾಡುವಂತೆ ನಮ್ಮನ್ನ ಪ್ರೇರೇಪಿಸುವವನಾಗಿದ್ದಾನೆ. ಒಂದೇ ಒಂದು ಸಾರಿ ಅದನ್ನು ಮಾಡುವಂತೆ ಅವನು ಶೋಧನೆಗೆ ಒಳಪಡಿಸುವವನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಾವು ದೇವರನ್ನ ಮರೆತು ಸೈತಾನನ ಶೋಧನೆಗೆ ಒಳಗಾಗುವವರಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ಸಂಪೂರ್ಣರಾಗಿ ತಲ್ಲೀನರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೆಲೆ ಊರಿದಾಗ ಮಾತ್ರ ಸೈತಾನನ ಶೋಧನೆಯನ್ನು ಜಯಿಸಲು ಸಾಧ್ಯ. ಸತ್ಯವೇದದಲ್ಲಿ ಇಸ್ರಾಯೇಲರ ಮೊದಲ ಅರಸನಾದಂಥ ಸೌಲನು ನಾವು ನೋಡುವವರಾಗಿದ್ದೇವೆ. 1 ಸಾಮುವೇಲನ ಪುಸ್ತಕ 28:3-25 ನಾವು ಓದುವುದಾದರೆ ಅಲ್ಲಿ ಬಹಳ ಸೊಗಸಾಗಿ ದೇವರು ಬರೆಸಿಟ್ಟಿರತಕ್ಕಂಥದ್ದನ್ನು ನಾವು ನೋಡುವಂತೆವರಾಗಿದ್ದೇವೆ. ಒಂದಾನೊಂದು ಕಾಲದಲ್ಲಿ ರಾಜನಾದಂಥ ಸೌಲನು ಅವನ ಆಸ್ಥಾನದಲ್ಲಿರುವ ಎಲ್ಲಾ ರೀತಿಯ ಮಾಟ ತಂತ್ರ ಕಣಿ ಹೇಳುವವರು ಯಕ್ಷನಿಗರನ್ನ ತನ್ನ ರಾಜ್ಯದಿಂದ ಹೊರಡಿಸಿ ಅವರಿಗೆ ಮರಣ ಶಿಕ್ಷೆಯನ್ನು ವಿಧಿಸಿ ಅವರು ಯಾರು ಸಹ ತನ್ನ ರಾಜ್ಯದಲ್ಲಿ ಇರಬಾರದು ಎಂಬುದಾಗಿ ಕಟ್ಟಪ್ಪಣೆಯನ್ನು ಹೊರಡಿಸಿದನು. ಆದರೆ ಒಂದು ಸಮಯ ಬಂದಾಗ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ, ಈ ಅಧ್ಯಾಯದಲ್ಲಿ ನಾವು ಓದುವಂತೆವರಾಗಿದ್ದೇವೆ, ಆತನು ಸೈತಾನನ ಬಳಿಗೆ ಹೋಗುವಂತವನಾಗಿದ್ದಾನೆ. ಏನು ಒಂದು ಕಾಲದಲ್ಲಿ ಅವನು ಎಲ್ಲಾ ಮಾಟ ತಂತ್ರ ಕಣಿ ಹೇಳುವವರು ಯಕ್ಷನಿಗರನ್ನ ದೂರ ಇಟ್ಟಿದ್ದನು. ಈಗ ಮುಂದಿನ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು, ಮುಂದೆ ಏನು ನಡೆಯತಕ್ಕಂಥದ್ದಾಗಿದೆ ಎಂಬುದನ್ನ ದೇವರ ಬಳಿಯಲ್ಲಿ ಕೇಳು ತಿಳಿದುಕೊಳ್ಳಲು ವಿಫಲರಾದ ಕಾರಣದಿಂದ ಅವನು ಸೈತಾನನ ಬಳಿಗೆ ಹೋಗುವಂತವನಾಗಿದ್ದಾನೆ. ಎಂದೂರಿನಲ್ಲಿ ಇರುವಂತಹ ಯಕ್ಷನಿಯ ಕನಿಯೇಳುವಂತಹ ಆ ಒಂದು ಸ್ತ್ರೀಯ ಬಳಿಗೆ ಹೋಗುವವನಾಗಿದ್ದೇನೆ. ನಮ್ಮ ಭವಿಷ್ಯ ಪ್ರೀತಿಯ ಕೇಳುಗರೆ, ಕ್ರಿಸ್ತನಿಗೆ ಮಾತ್ರ ನಮ್ಮ ಮುಂದಿನ ಭವಿಷ್ಯವನ್ನ ಹೇಳಲು ಸಾಧ್ಯ. ಆತನಿಗೆ ಮಾತ್ರ ನಮ್ಮ ಭವಿಷ್ಯವನ್ನ ಅರ್ಥ ಮಾಡಿಕೊಂಡಿದ್ದಾನೆ. ನಮ್ಮ ಭವಿಷ್ಯವನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿರತಕ್ಕಂಥ ದೇವರು, ಸೈತಾನನು ಅಥವಾ ಯಕ್ಷನಿಗರು ಅಥವಾ ಈ ಮಾಟ ತಂತ್ರಗಳನ್ನ ಮಾಡ್ತಕ್ಕಂಥವರು ಯಾರೂ ಸಹ ನಮ್ಮ ಭವಿಷ್ಯವನ್ನ ಹೇಳಲು ಸಾಧ್ಯವಿಲ್ಲ. ದೇವರು ಮಾತ್ರ ಹೇಳಲು ಸಾಧ್ಯ. ಸೈತಾನನು ಕೇವಲ ಕಳೆದು ಹೋದಂಥ ಘಟನೆಗಳನ್ನ ಅಥವಾ ಈಗ ನಡೀತಕ್ಕಂಥ ಘಟನೆಗಳನ್ನ ಒಂದು ಊಹೆ ಮೂಲಕವಾಗಿ ಅವನು ಹೇಳಬಹುದು ಹೊರತು ಅವನಿಗೆ ಭವಿಷ್ಯದ ಬಗ್ಗೆ ಹೇಳ್ತಕ್ಕಂಥ ಯಾವುದೇ ಶಕ್ತಿಯೂ ಸಹ ಇಲ್ಲ ಅವನಿಂದ ಹೇಳಲು ಸಾಧ್ಯ. ಯಾಕೆಂದರೆ ನಮ್ಮ ಪ್ರತಿಯೊಬ್ಬೊಬ್ಬರ ಭವಿಷ್ಯವು ದೇವರ ಕೈಯಲ್ಲಿದೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂತೆವರಾಗಿದ್ದೇವೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಭವಿಷ್ಯವನ್ನು ಕೇಳಲು, ನಮ್ಮ ಮುಂದಿನ ದಿನಗಳಲ್ಲಿ ಏನಾಗ್ತಕ್ಕಂಥದ್ದಾಗಿದೆ ಎಂಬುದನ್ನು ಅರಿತುಕೊಳ್ಳಲು ಸೈತಾನನ ಶೋಧನೆಗೆ ಮೋಸಕ್ಕೆ ಒಳಗಾಗಿ ಯಕ್ಷನೇಯರ ಬಳಿಗೂ ಮಾತ್ರ ತಂತ್ರ ಮಾಡುವವರ ಬಳಿಗೆ ನಾವು ಹೋಗುವವರಾಗಿದ್ದೇವೆ. ಇದು ದೇವರಿಗೆ ವಿರುದ್ಧವಾದ ಕಾರ್ಯ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಆದರೆ ಕ್ರೈಸ್ತರಾಗಿ ನಾವು ಇವುಗಳನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಸಂದರ್ಭಗಳಲ್ಲಿ ಸೈತಾನ ಶೋಧನೆಗೆ ಒಳಗಾಗುವವರಾಗಿದ್ದೇವೆ. ಇದೇ ರೀತಿಯಲ್ಲಿ ಇಲ್ಲಿ ಸೈತಾನ ಶೋಧನೆಗೆ ಆದಾಮ ಹಾವಳು ಒಳಗಾಗಿದ್ದಾರೆ. ದೇವರ ಮಾತಿಗೆ ಅವಿಧೇಯರಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡುವಂತೆವರಾಗಿದ್ದೇವೆ. ಇವಾಗ ದೇವರ ಮಾತಿಗೆ ಆದಾಮ ಹಾವಳು ವಿಧೇಯರಾಗಿ ತಿನ್ನಬಾರದು ಎಂದು ಹೇಳಿದ ಹಣ್ಣನ್ನು ತಿಂದು ಪಾಪಕ್ಕೆ ಒಳಗಾಗಿ ಆ ಪಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ಮರಣ ಬಂತು. ಆ ನಿಮಿತ್ತವಾಗಿ ಆದಿಕಾಂಡ ಪುಸ್ತಕ 3:6-7 ಓದಬೇಕಾದರೆ, ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ತನ್ನ ಸಂಗಡ ಗಂಡನಿಗೂ ಸಹ ಕೊಟ್ಟಳು, ಅವನು ಸಹ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನ ಒಲಿದು ಹುಟ್ಟುಕೊಂಡರು ಎಂಬುದಾಗಿ ತಿಳಿಸುತ್ತದೆ. ದೇವರು ಹೇಳಿದ ಮಾತನ್ನು ಕೇಳದೆ ಹೋದ ಕಾರಣದಿಂದ ಅವರು ಬೆತ್ತಲಾದರು. ಆಗ ಅವರಿಗೆ ಒಳ್ಳೆಯದರ ಕೆಟ್ಟದರ ಅರಿವು ಅವರಿಗೆ ಗೊತ್ತಾಯಿತು. ತಾವು ಬೆತ್ತಲಾಗಿದ್ದೇವೆ ಎಂದು ತಿಳಿದು ಅಂಜೂರದ ಎಲೆಗಳನ್ನು ಹುಟ್ಟುಕೊಂಡರು. ಇದು ಏನನ್ನ ಸೂಚಿಸತಕ್ಕಂಥದ್ದಾಗಿದೆ? ಅವರು ಅಂಜೂರದ ಎಲೆಗಳನ್ನು ತೊಟ್ಟು ಹುಟ್ಟುಕೊಳ್ತಕ್ಕಂಥದ್ದು ತಮ್ಮ ಸುನೀತಿಯನ್ನು ಸೂಚಿಸತಕ್ಕಂಥದ್ದಾಗಿದೆ. ನಮ್ಮ ರಕ್ಷಣೆಗೆ ದೇವರ ಒಂದು ರಕ್ಷಣೆ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುತ್ತೇವೆ ಎಂಬುದಾಗಿ ಅವರು ನೆನೆಸುವಂತೆಯವರಾಗಿದ್ದಾರೆ. ಸೊನುಯಿತಿಯಿಂದ ನಾವು ರಕ್ಷಣೆ ಹೊಂದಲು ಸಾಧ್ಯವೇ ಇಲ್ಲ ಪ್ರಿಯ ಕೇಳುಗರೆ. ಕ್ರಿಸ್ತನಿಂದ ಮಾತ್ರ ಕ್ರಿಸ್ತನು ಬಂದು ನಮಗೆ ರಕ್ಷಣೆ ಕೊಡದೆ ಹೋದರೆ ಹೊರತು ನಾವು ಯಾರು ಸಹ ನಮ್ಮ ಸ್ವನೀತಿಯಿಂದ ರಕ್ಷಣೆಯನ್ನು ಹೊಂದಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ 1 ಅಧ್ಯಾಯ 4 ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ, ದೇವರ ನ್ಯಾಯ ಪ್ರಮಾಣವನ್ನು ಮೀರುವುದೇ ಪಾಪ ಎಂಬುದಾಗಿಯೂ, ಮತ್ತೆ ರೋಮಾಪುರದವರಿಗೆ ಬರೆದ ಪುಸ್ತಕ 6:23 ಪಾಪದ ಸಂಬಳ ಮರಣ, ದೇವರ ಉಚಿತಾರ್ಥವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವು ಎಂಬುದಾಗಿ ತಿಳಿಸುತ್ತದೆ. ಆದಾಮ ಹವಳು ಪಾಪ ಮಾಡಿದ ನಿಮಿತ್ತವಾಗಿ ಪಾಪಕ್ಕೆ ಸಂಬಳವಾಗಿ ಮರಣ ಬಂತು. ಈ ಲೋಕಕ್ಕೆ ಪಾಪ ಬಂತು, ಪಾಪದಿಂದ ಮರಣ ಈ ಲೋಕಕ್ಕೆ ವ್ಯಾಪಿಸಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ಪಾಪದ ಪರಿಣಾಮದಿಂದ ಈ ಲೋಕಕ್ಕೆ, ಆದಿಕಾಂಡ ಪುಸ್ತಕ 3:1-10 ನಾವು ಓದುವುದಾದರೆ, ಅವರಲ್ಲಿ ಭಯ ಆವರಿಸಿತ್ತು, ಅವರು ದೇವರು ಬರುವಂತಹ ಶಬ್ದವನ್ನು ಕೇಳಿ ಭಯಪಟ್ಟು ಅಡಗಿಕೊಂಡರು. ಇನ್ನೂ ಅನೇಕ ಬದಲಾವಣೆಗಳು ಅವರ ಜೀವಿತದಲ್ಲಿ ಬಂತು. ಈ ನಿಮಿತ್ತವಾಗಿ ದೇವರು ಆದಾಮನಿಗೆ ಆದಿಕಾಂಡ ಪುಸ್ತಕ 3:10 ಆದಾಮನೇ ನೀನು ಎಲ್ಲಿರುವಿ ಎಂಬುದಾಗಿ ಕೂಗಿ ಕೇಳುವವರಾಗಿದ್ದಾರೆ. ಅಂದು ಆದಾಮನಿಗೆ ಕೇಳಿದ ಅದೇ ಪ್ರಶ್ನೆಯನ್ನು ದೇವರು ಇಂದು ನಮಗೂ ಸಹ ಕೇಳುವವನಾಗಿದ್ದಾನೆ. ಯಾವಾಗ ನಾವು ಪಾಪ ಮಾಡಿ ದೇವರ ಮಾತಿಗೆ ಅವಿದೇರಾದಾಗ, ದೇವರನ್ನ ಮರೆತು ನಾವು ದೂರ ಹೋದಾಗ, ದೇವರು ನಮ್ಮನ್ನು ನೋಡಿ ಅಂದು ಆದಾಮನಿಗೆ ಕೇಳಿದ ಅದೇ ಪ್ರಶ್ನೆಯನ್ನು ನಮಗೂ ಕೇಳುವವನಾಗಿದ್ದಾನೆ. ಓ ನನ್ನ ಮಗಳೇ, ಓ ನನ್ನ ಮಗನೇ, ಎಲ್ಲಿದ್ದೀಯಾ? ಯಾಕೆಂದರೆ ಪಾಪದಿಂದ ನೀನು ನನ್ನಿಂದ ದೂರ ಹೋಗಿದ್ದೀಯಾ, ಪಾಪದ ನಿಮಿತ್ತವಾಗಿ ನನ್ನಿಂದ ಅಡಗಿಕೊಂಡಿರುವೆ. ನನ್ನ ಮಗಳೇ, ನನ್ನ ಮಗನೇ, ಎಲ್ಲಿದ್ದೀಯಾ ಎಂದು ದೇವರು ನಮ್ಮನ್ನು ಕೂಗಿ ಕರೆಯುವವರಾಗಿದ್ದಾರೆ. ಒಂದು ವೇಳೆ ನಾವು ತಪ್ಪಿಯೋದ ನಾಣ್ಯದ ರೀತಿಯಲ್ಲಿ ಇರಬಹುದು, ಒಂದು ವೇಳೆ ನಾವು ತಪ್ಪಿಹೋದ ಕುರಿಮರಿಯ ರೀತಿಯಲ್ಲಿರಬಹುದು, ಒಂದು ವೇಳೆ ನಾವು ತಪ್ಪಿಹೋದ ಮಗನ ರೀತಿಯಲ್ಲಿರಬಹುದು. ದೇವರು ನಮ್ಮನ್ನು ನೋಡಿ ಕೇಳುವ ಪ್ರಶ್ನೆ ಏನೆಂದರೆ, ಮಗಳೇ ಮಗನೇ, ಎಲ್ಲಿದ್ದೀಯಾ ಎಂಬುದಾಗಿ ಹೇಳುವವರಾಗಿದ್ದಾರೆ. ದೇವರು ನಮ್ಮನ್ನು ಕರೆಯುವವನಾಗಿದ್ದಾನೆ. ಕರೆಯುವುದು ಮಾತ್ರವಲ್ಲದೆ ನಮ್ಮನ್ನು ಹುಡುಕಿಕೊಂಡು ಬರುವಂತೆವನಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 59:1-2 ನಾವು ನೋಡುವುದಾದರೆ, ಯೆಹೋವನ ಆಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತ ಇದೆ ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ನಮ್ಮ ಪಾಪದ ನಿಮಿತ್ತವಾಗಿ ನಾವು ದೇವರಿಂದ ದೂರ ಹೋಗುವವರಾಗಿದ್ದೇವೆ. ಆದರೆ ಯೆಶಾಯನ ಪ್ರವಾದನೆ ಗ್ರಂಥ 1:18 ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕರಿಮಂಜಿಯಾಗಿ ಇದ್ದರೂ ಹುಣ್ಣೆಯಂತೆ ಬೆಳಗಾಗುವು, ಬನ್ನಿರಿ ಎಂಬುದಾಗಿ ದೇವರು ಕರೆಯುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಸತ್ಯವೇದದಲ್ಲಿ ನೋಡುವಂತೆವರಾಗಿದ್ದೇವೆ. 100 ಕುರಿಗಳು ಅಟ್ಟಿಯಲ್ಲಿ ಇರುವಂತದನ್ನ ನಾವು ನೋಡುವಂತೆವರಾಗಿದ್ದೇವೆ. ಅದರಲ್ಲಿ 99 ಕುರಿಗಳನ್ನ ಇರುವಂತಹ ಹಟ್ಟಿಯಲ್ಲಿ ಒಂದು ಕುರಿ ಮಾತ್ರ ತಪ್ಪಿ ಹೋದಾಗ ದೇವರು ಆ ಒಂದು ಕುರಿಯನ್ನ ಹುಡುಕಿ ರಕ್ಷಿಸಲು ಓಡೋಡಿ ಬರ್ತಕ್ಕಂಥವನಾಗಿದ್ದಾನೆ. ಆ ಒಂದು ಕುರಿ ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ನನ್ನನ್ನು ನಿನ್ನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಒಂದು ಕುರಿ ಈ ಲೋಕವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಹಿಂದೂ ತಪ್ಪಿ ಹೋಗಿರ್ತಕ್ಕಂಥ ನಾವು ದೇವರು ನಮ್ಮನ್ನ ಕರೆಯುವಂಥವನಾಗಿದ್ದಾನೆ. ಅಡಗಿ ಕುಳಿತುಕೊಂಡಿರ್ತಕ್ಕಂಥ ನಮ್ಮನ್ನ ದೇವರು ಕರೆಯುವಂಥವನಾಗಿದ್ದಾನೆ, ನನ್ನ ಮಗಳೇ ನನ್ನ ಮಗನೇ ಎಲ್ಲಿದ್ದೀಯಾ ಎಂಬುದಾಗಿ ನಾವು ಆತನ ಶಬ್ದಕ್ಕೆ ಕಿವಿಗೊಡುವುದಾದರೆ, ಸ್ವಾಮಿ ನಾನು ಇಲ್ಲಿದ್ದೇನೆ, ನಾನು ಪಾಪಿ, ನನ್ನ ಪಾಪಗಳನ್ನು ಸಮಿಸಿ ಎಂಬುದಾಗಿ ಹೇಳುವಾಗ ದೇವರು ಖಂಡಿತವಾಗಿಯೂ ನಮ್ಮ ಪಾಪಗಳನ್ನು ಸಮಿಸಿ ತನ್ನ ಮಗಳಾಗಿಯೂ ತನ್ನ ಮಗನಾಗಿಯೂ ಅಂಗೀಕರಿಸಿಕೊಳ್ಳುವಂಥವನಾಗಿದ್ದಾನೆ. ಈ ಸಮಯದಲ್ಲಿ ದೇವರು ಕರೆಯುತ್ತಿರ್ತಕ್ಕಂಥ ಶಬ್ದಕ್ಕೆ ನೀವು ಕಿವಿಗೊಡುವುದಾದರೆ ನನ್ನ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ ನಿನ್ನ ಕೃಪೆಯಿಂದ ನಾವು ರಕ್ಷಣೆ ಹೊಂದತಕ್ಕಂಥವರಾಗಿದ್ದೇವೆ. ನೀನು ಕರೆಯತಕ್ಕಂಥ ಶಬ್ದ ಸ್ವಾಮಿ ನಮಗೆ ಕೇಳ್ತಕ್ಕಂಥದ್ದಾಗಿದೆ. ಅದು ಸ್ವಾಮಿ ಕೇಳುಗರ ಹೃದಯದಲ್ಲಿ ನೀನು ಕರೆಯುತ್ತಿದ್ದೀಯಾ ಅಂತಕ್ಕಂತಹ ಆ ಹಂಬಲವನ್ನು ನೀನು ಹುಟ್ಟಿಸು ಸ್ವಾಮಿ. ಆ ನಿಮಿತ್ತವಾಗಿ ಅವರು ನಿನ್ನ ಬಳಿಗೆ ಬಂದು ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ಸಹಾಯ ಮಾಡು. ನೀನು ಈ ಮಕ್ಕಳನ್ನು ಆಶೀರ್ವಹಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9906 3711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800-800-3322 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.